ಭವಿಷ್ಯ. ನಾವು ಇಂದಿಗೆ ಆಧ್ಯಾತ್ಮಿಕವಾಗಿ ಎಷ್ಟು ಹಿಂದೆ ಇದ್ದೇವೆ ಎಂದರೆ, ದೇವಾಲಯಗಳಲ್ಲಿ ಪ್ರಹ್ಲಾದ ನರಸಿಂಹಸ್ವಾಮಿಯನ್ನು ನೋಡಿದರೆ ಅಮ್ಮ ಇದು ಯಾರು ಎಂದು ಮಕ್ಕಳು ಕೇಳುತ್ತಾರೆ. ಆದರೆ ತಾಯಿಯೋ, ನಡೆಯೇ ಇವೆಲ್ಲ ನೀನು ಕೇಳಬಾರದು ಎಂದು ಬೈಯುತ್ತಾ ಮುಂದೆ ಕರೆದುಕೊಂಡು ಹೋದಳು ಒಬ್ಬಳು ತಾಯಿ. ನೋಡಿ, ಇದು ಇಂದಿನ ಪರಿಸ್ಥಿತಿ. ಮಗುವಿಗೂ ಗೊತ್ತಿಲ್ಲ ನರಸಿಂಹ ಅಂದರೆ ಯಾರು ಎಂದು ಗೊತ್ತಿಲ್ಲ, ತಾಯಿಗೂ ಕೂಡ ಗೊತ್ತಿಲ್ಲ. ಕೇಳಿದರೆ ತಾಯಿ ಕೂಡ ಬೈಯುತ್ತಾಳೆ. ಇದನ್ನು ನಾನು ಇಸ್ಕಾನ್ನಲ್ಲಿ ನೋಡಿದ್ದೇನೆ, ನನ್ನ ಕಣ್ಣಾರೆ ಕಂಡಿದ್ದೇನೆ. ಮತ್ತೊಂದು ಸಂದರ್ಭವು ಕೂಡ ನನಗೆ ಜ್ಞಾಪಕವೂ ಬರುತ್ತದೆ. ಒಂದು ಮಗುವು ಒಂದು ಪೇಂಟಿಂಗ್ನಲ್ಲಿ ಚಿತ್ರದಲ್ಲಿ ಶಿವನನ್ನು ನೋಡಿ, ಅಪ್ಪ ಈ ಅಂಕಲ್ ಯಾರು ಎಂದು ಕೇಳಿತು. ಆಗ ನನಗೆ ಒಂದು ಕಡೆ ನಗು ಬರುತ್ತಿತ್ತು, ಮತ್ತೊಂದು ಕಡೆ ದುಃಖವು ಕೂಡ ಉಂಟಾಗುತ್ತಿತ್ತು. ಏಕೆಂದರೆ ಶಿವ ಅಂದರೆ ಯಾರು ಎಂದು ಕೂಡ ಗೊತ್ತಿಲ್ಲ ಆ ಮಗುವಿಗೆ. ಶಿವದ ಒಂದು ರೂಪವನ್ನು ನೋಡಿದಾಗ ಅದು ಶಿವ ಎಂದು ಕಂಡುಹಿಡಿಯಲು ಕೂಡ ಆ ಮಗುವಿಗೆ ಗೊತ್ತಿಲ್ಲ. ನೋಡಿ, ಇದು ಎಷ್ಟು ದುಃಖಕರವಾದ ವಿಷಯ. ಒಂದು ಬಾರಿ ತಿರುಪತಿಯಲ್ಲಿ ಇನ್ನೊಂದು ನಡೆಯಿತು. ಎಲ್ಲರೂ ಸಾಲಾಗಿ ಹೋಗುತ್ತಿರಬೇಕಾದರೆ, ಗೋವಿಂದ ಗೋವಿಂದ ಎಂದು ಹೇಳುತ್ತಾ ಇರಬೇಕಾದರೆ, ಒಬ್ಬಳು ಚಿಕ್ಕ ಹುಡುಗಿಯು, ಒಂದು ಸುಮಾರು 10ನೇ ತರಗತಿಯ ಹುಡುಗಿಯು ತನ್ನ ತಂದೆಯನ್ನು ಕೇಳಿದಳು, ಅಪ್ಪ ಏಕೆ ಭಗವಂತನ ಹೆಸರನ್ನು ಈ ರೀತಿಯಲ್ಲಿ ಜೋರಾಗಿ ಕಿರುಚಬೇಕು? ಏಕೆ ಗೋವಿಂದ ಗೋವಿಂದ ಎಂದು ಕಿರುಚುತ್ತಿದ್ದಾರೆ ಇವರೆಲ್ಲರೂ? ಆಗ ಅಪ್ಪನೋ ಸುಮ್ಮನೆ ಇದ್ದನು. ಅವನಿಗೆ ಉತ್ತರವು ಕೊಡಲು ಗೊತ್ತಿಲ್ಲ. ಭಗವಂತನ ನಾಮಸ್ಮರಣೆಯು, ನಾಮೋಚ್ಚಾರಣೆಯು ಒಂದು ಭಕ್ತಿ ಸೇವೆ ಎಂದು ಅಪ್ಪನಿಗೆ ಗೊತ್ತಿಲ್ಲ. ಆಗ ತಂದೆ ಸುಮ್ಮನೆ ಇದ್ದ ಕಾರಣದಿಂದ ಅವಳು ಒಂದು ಹೊಸ ಸಿದ್ಧಾಂತವನ್ನು ಸೃಷ್ಟಿ ಮಾಡಿದಳು. ಅಪ್ಪ, ಈ ರೀತಿಯಲ್ಲಿ ನಾವು ಕಿರುಚಾಡಬಾರದು. ಭಗವಂತನ ನಾಮವನ್ನು ಹೇಳುವುದಕ್ಕೆ ಯಾವ ಅವಶ್ಯಕತೆಯೂ ಇಲ್ಲ. ಈ ರೀತಿಯಲ್ಲಿ ಕಾರಣವು ಗೊತ್ತಿಲ್ಲದ ಕಾರಣದಿಂದ ಭಗವಂತನ ನಾಮವನ್ನು ಜೋರಾಗಿ ಹೇಳುವ ಅವಶ್ಯಕತೆಯೇ ಇಲ್ಲ ಎಂದು ನಿರ್ಧರಿಸಿಬಿಟ್ಟಳು ಆ ಮಗು. ಒಂದು ಸಿದ್ಧಾಂತವನ್ನು ತನ್ನ ತಂದೆಗೆ ಹೇಳಿಕೊಟ್ಟಳು. ನೋಡಿ, ಇದೇ ತೊಂದರೆ. ತಂದೆಗೆ ಗೊತ್ತಿಲ್ಲದರ ಕಾರಣದಿಂದ ತಂದೆಯು ಮಗಳಿಗೆ ಹೇಳಿಕೊಡಲಿಲ್ಲ. ಆದ್ದರಿಂದಲೇ ತಂದೆ, ತಾಯಿ, ಟೀಚರ್ ಎಲ್ಲರಿಗೂ ಭಗವಂತನ ಬಗ್ಗೆ ಗೊತ್ತಿರಬೇಕು. ಭಗವಂತನ ಭಕ್ತಿ ಸೇವೆಯನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕು, ಆಚರಿಸುತ್ತಲೂ ಇರಬೇಕು. ನಾವು ಭಗವಂತನ ಭಕ್ತಿ ಸೇವೆಯನ್ನು ಮಾಡಿದರೇನೆ ಅವನನ್ನು ತೃಪ್ತಿಪಡಿಸಲು ಸಾಧ್ಯ. ಶ್ರೀಮದ್ ಭಾಗವತದಲ್ಲಿ ಹೇಳಿದೆ, ನಾಮರೂಪೇ ಗುಣಜನ್ಮ ಕರ್ಮ ಭೀರ್ ನಿರೂಪಿತವ್ಯೇ ತವ ತಸ್ಯ ಸಾಕ್ಷಿಣಃ ಮನೋವಚೋಭ್ಯಂ ಅನುಮೇಯ ವರ್ತ್ಮನೋ ದೇವಕ್ರಿಯಾಯಂ ಪ್ರತಿಯಂತ್ಯತಾಪಿಹಿ. ಹೇ ಭಗವಂತನೇ, ಊಹಾತ್ಮಕವಾಗಿ ಯೋಚನೆಗಳನ್ನು ಮಾಡುವವರಿಗೆ ನಿನ್ನ ನಾಮವು, ರೂಪವು, ಲೀಲೆಗಳು ಅರ್ಥವಾಗುವುದಿಲ್ಲ. ನಿನ್ನ ದಿವ್ಯವಾದ ನಾಮವು, ರೂಪವು ಹಾಗೂ ಗುಣಗಳು ಬರೀ ನಿನ್ನ ಭಕ್ತಿ ಸೇವೆಯಿಂದ ಮಾತ್ರ ತಿಳಿಯಲು ಸಾಧ್ಯ. ಈ ರೀತಿಯಲ್ಲಿ ದೇವತೆಗಳು ವಂದನೆಗಳನ್ನು ಅರ್ಪಿಸುತ್ತಾರೆ ಶ್ರೀಕೃಷ್ಣನ ಚರಣ ಕಮಲಗಳಿಗೆ. ಪದ್ಮಪುರಾಣದಲ್ಲಿ ಕೂಡ ಹೀಗೆ ಹೇಳಿದೆ, ಅತಃ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಂ ಇಂದ್ರಿಯೈ ಸೇವೋನ್ಮುಖೇಹಿ ಜಿಹ್ವಾದೌ ಸ್ವಯಂ ಏವ ಸ್ಫುರತ್ಯದಃ. ಒಬ್ಬನು ತನ್ನ ಕಲುಷಿತಗೊಂಡ ಇಂದ್ರಿಯಗಳಿಂದ ಶ್ರೀಕೃಷ್ಣನ ನಾಮವನ್ನು, ರೂಪವನ್ನು, ಗುಣಗಳನ್ನು, ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಒಬ್ಬನು ಯಾವಾಗ ಭಗವಂತನ ಭಕ್ತಿ ಸೇವೆಯನ್ನು ಮಾಡಿ ಆಧ್ಯಾತ್ಮಿಕ ನೆಲೆಗೆ ಬರುತ್ತಾನೋ ಆಗ ಭಗವಂತನ ನಾಮವು, ರೂಪವು, ಗುಣಗಳು ಹಾಗೂ ಲೀಲೆಗಳು ತಾವಾಗಿಯೇ ಪ್ರಕಟವಾಗುತ್ತವೆ. ಏಕೆಂದರೆ ಕೃಷ್ಣ ಹಾಗೂ ಅವನ ನಾಮ, ರೂಪ, ಗುಣಗಳು ಎಲ್ಲವೂ ಕೂಡ ಆಧ್ಯಾತ್ಮಿಕವಾದವು. ಆದ್ದರಿಂದ ಸಾಮಾನ್ಯ ಜನರಿಗೆ ಅಥವಾ ಸ್ವಲ್ಪ ಪ್ರಗತಿಯಲ್ಲೇರಿದ ಜನರಿಗೆ ಅರ್ಥವಾಗುವುದಿಲ್ಲ. ದೊಡ್ಡ ದೊಡ್ಡ ಪಂಡಿತರು ಕೂಡ, ನಾಸ್ತಿಕರು ಕೃಷ್ಣ ಅಂದರೆ ಇಮ್ಯಾಜಿನರಿ, ಊಹಾತ್ಮಕ ಎಂದು ಭಾವಿಸುತ್ತಾರೆ, ಅಸತ್ಯ ಎಂದು ತಿಳಿಯುತ್ತಾರೆ. ನೋಡಿ, ಭೌತಿಕ ಪ್ರಪಂಚದಲ್ಲಿ ಅವರು ಎಷ್ಟೇ ಮುಂದುವರೆದವರಾಗಿರಬಹುದು, PhD ಡಬಲ್ ಡಿಗ್ರಿ ಹೋಲ್ಡರ್ಸ್ ಆಗಿರಬಹುದು, ವಿಜ್ಞಾನಿಗಳಾಗಿರಬಹುದು, ಮಹಾಪಂಡಿತರಾಗಿರಬಹುದು, ತುಂಬ ಬುದ್ಧಿವಂತರಾಗಿರಬಹುದು, ಆದರೆ ಶ್ರೀಕೃಷ್ಣನ ಚರಣ ಕಮಲಗಳನ್ನು ಅರಿಯಲು ಇವುಗಳು ಯಾವುವು ಅರ್ಹತೆಗಳಲ್ಲ. ಇವೆಲ್ಲವೂ ಒಂದು ತುಚ್ಛ, ಲೆಕ್ಕಕ್ಕೆ ಇಲ್ಲ. ಆದರೆ ಕೃಷ್ಣ ಪ್ರಜ್ಞೆಗೆ ಅವರಿಳಿದರೆ ಅವರ ಪಾಂಡಿತ್ಯವು, ಅವರ ಬುದ್ಧಿಶಕ್ತಿಯು ತುಂಬ ಬೆಲೆ ಬಾಳುವಂತಹ ವಸ್ತುಗಳಾಗುತ್ತವೆ. ಆದರೆ ಎಷ್ಟೊಂದು ಮಂದಿ ಮೂರ್ಖರು ತಿಳಿಯುತ್ತಾರೆ, ಕೃಷ್ಣನು ಒಬ್ಬ ಊಹಾತ್ಮಕ ವ್ಯಕ್ತಿ. ನೋಡಿ, ಇದು ಅವರ ಬುದ್ಧಿವಂತಿಕೆ. ಒಂದು ವೇಳೆ ಭಗವಂತ ಎಂದು ಅಂಗೀಕರಿಸಿದರೂ ಮೂರ್ಖರು ಭಗವಂತನು ಹಾಗೂ ಅವನ ಸಿದ್ಧಾಂತವು ಅಹಿಂಸಾ ಸಿದ್ಧಾಂತ ಎಂದು ಭಾವಿಸುತ್ತಾರೆ. ಭಗವದ್ಗೀತೆ ಇಸ್ ಫುಲ್ ಆಫ್ ವೈಲೆನ್ಸ್ ಎಂದು ಹೇಳುತ್ತಾರೆ. ಭಗವದ್ಗೀತೆಯು ಅಹಿಂಸೆ ಬಗ್ಗೆನೇ ಬೋಧಿಸುತ್ತದೆ ಎಂದು ಹೇಳುತ್ತಾರೆ. ಆದರೆ ಅವರುಗಳು ಪಂಡಿತರು. ನೋಡಿ, ಈ ಭಗವದ್ಗೀತೆ ಮಹಾಭಾರತದ ಒಂದೇ ಒಂದು ಭಾಗ. ಮಹಾಭಾರತವನ್ನು ವೇದವ್ಯಾಸರು ಕಡಿಮೆ ಬುದ್ಧಿಯವರಿಗಾಗಿ ರಚಿಸಿದರು. ಸ್ತ್ರೀ ಶೂದ್ರ ದ್ವಿಜಬಂಧೂನಾಂ ತ್ರೈನಾ ಶ್ರುತಿ ಗೋಚರ. ನೋಡಿ, ಹೆಂಗಸರು ಹಾಗೂ ಶೂದ್ರರು ಸಹಜವಾಗಿ ಕಡಿಮೆ ಬುದ್ಧಿಯುಳ್ಳವರು. ಈ ಕಲಿಯುಗದಲ್ಲಿ ಎಲ್ಲರೂ ವಾಸ್ತವವಾಗಿ ಶೂದ್ರರೇ. ಕಲೌ ಶೂದ್ರ ಸಂಭವ. ಆದ್ದರಿಂದ ನಮ್ಮಂತಹ ಜನರಿಗೆ ವೇದವ್ಯಾಸರು, ಭಗವಂತನ ಅವತಾರವಾದ ವೇದವ್ಯಾಸರು ಮಹಾಭಾರತವನ್ನು ಬರೆದರು. ಏಕೆಂದರೆ ಅದರಲ್ಲಿ ಕೃಷ್ಣನ ಲೀಲೆಗಳು ಇರುತ್ತವೆ. ಕೃಷ್ಣನ ಒಂದು ಅದ್ಭುತವಾದ ಲೀಲೆಗಳು ಅಡಗಿವೆ. ಈಗ ಈ ಮಹಾಭಾರತದಲ್ಲಿ ಈ ಭಗವದ್ಗೀತೆಯು ಇದೆ. ಭಗವದ್ಗೀತೆ ಮಹಾಭಾರತದಲ್ಲಿ ಒಂದೇ ಒಂದು ಭಾಗ ಅಷ್ಟೇ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಮಹಾಭಾರತವು ಮೊದಲನೆಯದಾಗಿ ಕಡಿಮೆ ಬುದ್ಧಿಯುಳ್ಳವರಿಗಾಗಿ ಬರೆದಿದ್ದು. ಈಗ ಈ ಮಹಾಭಾರತದಲ್ಲಿ ಒಂದೇ ಒಂದು ಸಣ್ಣ ಭಾಗ ಭಗವದ್ಗೀತೆ. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಇಡೀ ಭಗವದ್ಗೀತೆ ಒಂದೋ ಎರಡೋ ಗಂಟೆಗಳ ಕಾಲದಲ್ಲಿ ಮಾತನಾಡಿ ಮುಗಿಸಿ ಹಾಕಿರುತ್ತಾನೆ ಭಗವಂತ. ಏಕೆಂದರೆ ಅವನು ಮಾತನಾಡಿದ್ದು ಕುರುಕ್ಷೇತ್ರದ ರಣರಂಗದಲ್ಲಿ, ಯುದ್ಧ ಭೂಮಿಯಲ್ಲಿ. ಆದ್ದರಿಂದ ಈ ಗೀತೋಪದೇಶವು ಅರ್ಜುನನಿಗೆ ಒಂದು ಎರಡು ಗಂಟೆಗಳ ಕಾಲದಲ್ಲಿ ನೀಡಿರುತ್ತಾನೆ ಅಷ್ಟೇ, ಜಾಸ್ತಿ ಹೊತ್ತಲ್ಲ. ನೋಡಿ, ಈ ಎರಡು ವಿಷಯಗಳನ್ನು ನಾವು ಚೆನ್ನಾಗಿ ಜ್ಞಾಪಕವಿಟ್ಟುಕೊಳ್ಳಬೇಕು. ವೇದವ್ಯಾಸರು ಮಹಾಭಾರತವನ್ನು ಕಡಿಮೆ ಬುದ್ಧಿಯುಳ್ಳವರಿಗೆ ಬರೆದಿದ್ದು, ಮತ್ತೆ ಮಹಾಭಾರತದ ಒಂದೇ ಒಂದು ಸಣ್ಣ ಭಾಗವಾದ ಭಗವದ್ಗೀತೆಯನ್ನು ಕೃಷ್ಣನು ಹಾಡಿನ ರೂಪದಲ್ಲಿ ಅರ್ಜುನನಿಗೆ ಗೀತೋಪದೇಶವನ್ನು ಒಂದು ಎರಡು ಗಂಟೆಗಳ ಕಾಲದಲ್ಲಿ ಮುಗಿಸಿ ಹಾಕಿಬಿಟ್ಟನು, ಉಪದೇಶವನ್ನು ನೀಡಿದನು. ಈಗ ಇದನ್ನು, ಈ ಭಗವದ್ಗೀತೆಯನ್ನು ನಾವು ಅರ್ಥ ಮಾಡಿಕೊಳ್ಳುವ ಮಾತನ್ನು ಬಿಡಿ, ದೊಡ್ಡ ದೊಡ್ಡ ಪಂಡಿತರು ಓದಿದರೂ ಕೂಡ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಕುರುಕ್ಷೇತ್ರವೆಂದರೆ ದೇಹ ಎನ್ನುತ್ತಾರೆ, ಪಂಚಪಾಂಡವರು ಅಂದರೆ ನಮ್ಮ ಪಂಚೇಂದ್ರಿಯಗಳು ಎಂದು ಹೇಳುತ್ತಾರೆ. ಕೃಷ್ಣನು ನನಗೆ ಶರಣಾಗು ಅಂದರೆ ಯಾರಿಗಾದರೂ ಶರಣಾಗಬಹುದು ಎಂದು ಹೇಳುತ್ತಾರೆ. ಕೃಷ್ಣನು ಊಹಾತ್ಮಕ ಪುರುಷ ಎಂದು ಹೇಳುತ್ತಾರೆ. ಕೃಷ್ಣನು ಒಬ್ಬ ಫಿಕ್ಟೀಷಿಯಸ್ ಎಂದು ಹೇಳುತ್ತಾರೆ. ಕೃಷ್ಣನು ನಮ್ಮ ಹಾಗೆ ಮನುಷ್ಯ ಎಂದು ಹೇಳುತ್ತಾರೆ. ಕೃಷ್ಣನು ಒಬ್ಬ ದೊಡ್ಡ ವ್ಯಕ್ತಿ ಅಷ್ಟೇ ಎಂದು ಹೇಳುತ್ತಾರೆ. ಭಗವದ್ಗೀತೆ ಅಹಿಂಸೆಯಿಂದ ತುಂಬಿ ಹೋಗಿದೆ ಎಂದು ಹೇಳುತ್ತಾರೆ. ನೋಡಿ, ಏನೇನೋ ಹೇಳುತ್ತಾರೆ, ಆದರೆ ಹೆಸರಿಗೆ ದೊಡ್ಡ ಪಂಡಿತರು, ಹೆಸರಿಗೆ ಮಾತ್ರ ದೊಡ್ಡ ಪಂಡಿತರು. ಇತ್ತೀಚೆಗೆ ಮತ್ತೊಬ್ಬ ಬರೆದನು ಭಗವದ್ಗೀತೆಯನ್ನು, ಮತ್ತೊಬ್ಬ ಚೆನ್ನಾಗಿ ದುಡ್ಡು ಮಾಡಿಕೊಳ್ಳಲು ಬರೆದನು. ನೋಡಿ, ಈ ಭಗವದ್ಗೀತೆಯು ತುಂಬ ಖ್ಯಾತಿಯನ್ನು ಪಡೆದಿದ್ದು, ಆದ್ದರಿಂದ ಅವರಿಗೆ ಬೇಕಾದಂತೆ ಉಪಯೋಗಿಸಿಕೊಳ್ಳುವುದು ಪಂಡಿತರು. ಆದರೆ ಇದು ಇರುವುದು ಕಡಿಮೆ ಬುದ್ಧಿಯುಳ್ಳವರಿಗೆ. ಕಡಿಮೆ ಬುದ್ಧಿಯವರಿಗೆ ಮಹಾಭಾರತವನ್ನು ಬರೆದಿದ್ದು ಎಂದು ಹೇಳಿದಾಗ ಇದು ಲೆಕ್ಕಕ್ಕೆ ಇಲ್ಲ ಎಂದು ಭಾವಿಸಬೇಡಿ. ಮಹಾಭಾರತವನ್ನು ಅಥವಾ ಭಗವದ್ಗೀತೆಯನ್ನು ಕಡಿಮೆ ಲೆಕ್ಕ ಹಾಕಬೇಡಿ. ಈಗ ಒನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಟೂ ಎಂಬುದು ಚಿಕ್ಕ ಮಕ್ಕಳಿಗೆ ಹೇಳಿಕೊಡುತ್ತಾರೆ. ಅಂದರೆ ಕಡಿಮೆ ಬುದ್ಧಿಯುಳ್ಳವರಿಗೆ ಹೇಳಿಕೊಡುತ್ತಾರೆ. ಆದರೆ ಈ ಒಂದು ಗಣಿತವು ಒನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಟೂ ಎಂಬುವ ಒಂದು ಸತ್ಯವು ಜ್ಞಾನವು ಉನ್ನತವಾದದ್ದೇ. ದಿನ ದಿನಕ್ಕೂ ನಾವು ಇದನ್ನು ಬಳಸುತ್ತೇವೆ, ಉಪಯೋಗಿಸುತ್ತೇವೆ. ಇದು ಕಡಿಮೆ ಬುದ್ಧಿಯುಳ್ಳವರಿಗೆ ಹೇಳಿಕೊಡಬೇಕಾದ ಗಣಿತ ನಿಜವೇ. ಆದರೆ ಈ ಒಂದು ಗಣಿತವು ಒನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಟೂ ಎಂಬ ಒಂದು ಕ್ಯಾಲ್ಕುಲೇಷನ್ ನಮ್ಮ ಬಾಳಿನಲ್ಲಿ ನಾವು ಪ್ರತಿನಿತ್ಯವೂ ಎಲ್ಲೋ ಒಂದು ಕಡೆ ಆಚರಿಸುತ್ತಲೇ ಇರುತ್ತೇವೆ, ಅಪ್ಲೈ ಮಾಡುತ್ತಲೇ ಇರುತ್ತೇವೆ. ನಮಗೆ ಗೊತ್ತಿಲ್ಲದೇನೆ ನಾವು ಸರಳವಾದ ಈ ಕ್ಯಾಲ್ಕುಲೇಷನ್ಗಳನ್ನು, ಸರಳವಾದ ಲೆಕ್ಕಗಳನ್ನು ಹಾಕುತ್ತಲೇ ಇರುತ್ತೇವೆ. ಆದರೆ ಇದು ಕಡಿಮೆ ಎಂದು ಲೆಕ್ಕ ಹಾಕುವುದಿಲ್ಲ, ಇದು ಕಡಿಮೆ ಮಟ್ಟದ ಜ್ಞಾನ ಎಂದು ನಾವು ಎಂದಿಗೂ ಪರಿಗಣಿಸುವುದಿಲ್ಲ. ಇದೇ ರೀತಿಯಲ್ಲಿ ಈ ಭಗವದ್ಗೀತೆಯು ಆಧ್ಯಾತ್ಮಿಕ ಬಾಳಿನ ABCD ಎಂದೇ ಹೇಳುತ್ತಾರೆ ಶ್ರೀಲ ಪ್ರಭುಪಾದರು. ಆದರೆ ABCDಗೆ ಕಡಿಮೆ ಬೆಲೆ ಇದೆ ಎಂದು ತಿಳಿಯುವುದು ದಡ್ಡತನ. ಈಗ ನಾವು ABCD ಕಲಿಯುತ್ತೇವೆ, ಕಲಿತ ನಂತರ ABCDಗೆ ವ್ಯಾಲ್ಯೂನೇ ಇಲ್ಲ ಎಂದು ಹೇಳುವುದಿಲ್ಲ. ಬದಲಾಗಿ ABCDಯನ್ನು ನಾವು ಪ್ರತಿನಿತ್ಯವೂ ಉಪಯೋಗಿಸಿ, ಆಲ್ಫಾಬೆಟ್ಸ್ಗಳನ್ನು ನಾವು ಬಳಸಿ ನಮ್ಮ ಪ್ರತಿನಿತ್ಯದ ಜೀವನವನ್ನು ಮುಂದೆ ಸಾಗಿಸುತ್ತೇವೆ. ಇದೇ ರೀತಿಯಲ್ಲಿ ಭಗವದ್ಗೀತೆಯು ಆಧ್ಯಾತ್ಮಿಕ ಬಾಳಿನ ABCD. ಮನುಷ್ಯನೇ ನೀನು, ಈ ದೇಹವಲ್ಲ, ನೀನು ಒಬ್ಬ ಆತ್ಮನು ಎಂದು ಹೇಳಿಕೊಡುತ್ತದೆ ಭಗವದ್ಗೀತೆ. ಆಧ್ಯಾತ್ಮಿಕ ಜೀವನದ ಮೊದಲನೆಯ ಹಂತವೇ ಈ ಜ್ಞಾನ. ನಾನು ದೇಹವಲ್ಲ, ನಾನೊಬ್ಬ ಆತ್ಮನು, ಜೀವಾತ್ಮನು. ಇದು ಆಧ್ಯಾತ್ಮಿಕ ಬಾಳಿನ ಪ್ರಥಮ ಜ್ಞಾನ. ಇದನ್ನು ಭಗವಂತನೇ ನಮಗೆ ಕರುಣೆಯಿಂದ ನೀಡಿದ್ದಾನೆ. ಈ ಸುಂದರವಾದ ಜ್ಞಾನವನ್ನು ನಮಗೆ ನೀಡಿದ್ದಾನೆ. ಈಗ ಈ ಜ್ಞಾನವು ನಮಗೆ ಅರ್ಥವಾಗಬೇಕೆಂದರೆ ಸೇವೋನ್ಮುಖೇಹಿ ಜಿಹ್ವಾದೌ ಸ್ವಯಂ ಏವ ಸ್ಫುರತ್ಯದಃ. ಕೃಷ್ಣನಿಗೆ ನಾವು ಸೇವೆ ಮಾಡಿದರೆ ತಾನಾಗಿಯೇ ಜ್ಞಾನವು ಪ್ರಕಟವಾಗುತ್ತದೆ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಭಗವಂತನಿಗೆ ಸೇವೆ ಮಾಡಿದರೆ ನಮಗೆ ಕೃಷ್ಣನ, ಭಗವಂತನ ನಾಮವು, ರೂಪವು, ಗುಣಗಳು, ಚಟುವಟಿಕೆಗಳು ಹಾಗೂ ಲೀಲೆಗಳೆಲ್ಲವೂ ಅರ್ಥವಾಗುತ್ತವೆ. ಯಥಾರೂಪದಲ್ಲಿ ಇದ್ದಂತೆ ಇದ್ದ ಹಾಗೆ ಪ್ರಕಟವಾಗುತ್ತವೆ. ದಿವ್ಯವಾದುವುಗಳೆಲ್ಲವೂ ಭಕ್ತಿ ಸೇವೆಯಿಂದ ತಿಳಿಯುತ್ತವೆ. ಇದನ್ನು ಕೃಷ್ಣನು ಭಗವದ್ಗೀತೆಯಲ್ಲಿ ಕೂಡ ಹೇಳುತ್ತಾನೆ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವ ವಿಶತೆ ತದನಂತರಂ. ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮ ಪುರುಷನಾದ ನನ್ನನ್ನು ನಾನಿರುವಂತೆ ಇರುವ ಹಾಗೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮವನ್ನು, ನನ್ನ ಧಾಮವನ್ನು ಪ್ರವೇಶಿಸಬಲ್ಲ. ನೋಡಿ, ಈ ರೀತಿಯಲ್ಲಿ ಭಗವಂತನು ಅವನ ಲೋಕಕ್ಕೆ ಹೋಗಲು ಮಾರ್ಗವನ್ನು ಹೇಳುತ್ತಿದ್ದಾನೆ. ದೇವತೆಗಳು ಹೇಳುತ್ತಾರೆ, ಭಕ್ತರಲ್ಲದೆ ಇರುವವರು, ಅಭಕ್ತರು ಭಗವಂತನ ನಾಮ ಹಾಗೂ ರೂಪವು ಒಂದೇ ಎಂದು ಅರ್ಥ ಮಾಡಿಕೊಳ್ಳಲಾರರು. ಭಗವಂತನು ಪರಮನಾದುದರಿಂದ ಅವನ ನಾಮಕ್ಕೆ ಹಾಗೂ ರೂಪಕ್ಕೆ ಏನು ವ್ಯತ್ಯಾಸವಿಲ್ಲ. ಈ ಭೌತಿಕ ಪ್ರಪಂಚದಲ್ಲಿ ವಸ್ತುವಿಗೆ ಹಾಗೂ ಅದರ ನಾಮಕ್ಕೆ ವ್ಯತ್ಯಾಸವಿದೆ. ಶ್ರೀಲ ಪ್ರಭುಪಾದರು ಭಾಗವತದಲ್ಲಿ ಒಂದು ಮಾವಿನ ಹಣ್ಣಿನ ಉದಾಹರಣೆಯನ್ನು ಕೊಡುತ್ತಾರೆ. ಒಬ್ಬನು ಸುಮ್ಮನೆ ಮಾವಿನ ಹಣ್ಣು, ಮಾವಿನ ಹಣ್ಣು, ಮಾವಿನ ಹಣ್ಣು ಎಂದು ಜಪ ಮಾಡುತ್ತಿದ್ದರೆ, ಹೇಳುತ್ತಿದ್ದರೆ ಮಾವಿನ ಹಣ್ಣಿನ ರುಚಿಯನ್ನು ಸವಿಯಲು ಸಾಧ್ಯವಿಲ್ಲ. ಆದರೆ ಭಗವಂತನ ಭಕ್ತನು ಭಗವಂತನ ನಾಮಕ್ಕೂ ಹಾಗೂ ಭಗವಂತನಿಗೆ ಯಾವ ವ್ಯತ್ಯಾಸವೂ ಇಲ್ಲ ಎಂದು ತಿಳಿದ ಭಕ್ತನು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಎಂದು ಜಪ ಮಾಡುತ್ತಲೇ ಭಗವಂತನು ಅವನೊಡನೆ ಇದ್ದಾನೆ ಎಂದು ಚೆನ್ನಾಗಿ ತಿಳಿದುಕೊಂಡಿರುತ್ತಾನೆ. ಯಾರು ಭಗವಂತನ ಪರಮ ಜ್ಞಾನದಲ್ಲಿ ಮುಂದುವರೆದಿಲ್ಲವೋ ಅವರಿಗಾಗಿ ಭಗವಂತನು, ಶ್ರೀಕೃಷ್ಣನು ತನ್ನ ದಿವ್ಯವಾದ ಲೀಲೆಗಳನ್ನು ತೋರುತ್ತಾನೆ, ಪ್ರಕಟಿಸುತ್ತಾನೆ. ಆಗ ಭಗವಂತನ ಲೀಲೆಗಳನ್ನು ಸುಮ್ಮನೆ ಸ್ಮರಿಸಿದರೆ ಸಾಕು, ಆಧ್ಯಾತ್ಮಿಕ ಫಲವು ಸಿಗುತ್ತದೆ. ಏಕೆಂದರೆ ಭಗವಂತನ ನಾಮ ಮತ್ತು ರೂಪ ಮಾತ್ರವೂ ಒಂದೇ ಅಲ್ಲ, ಭಗವಂತನ ಲೀಲೆಗಳು ಹಾಗೂ ಭಗವಂತನ ಕೂಡ ಒಂದೇ. ಆದ್ದರಿಂದಲೇ ವೇದವ್ಯಾಸರು ಈ ಮಹಾಭಾರತವನ್ನು, ಶ್ರೀಕೃಷ್ಣನ ಲೀಲೆಗಳಿಂದ ತುಂಬಿದ ಮಹಾಭಾರತವನ್ನು ಸ್ತ್ರೀ ಶೂದ್ರ ಹಾಗೂ ದ್ವಿಜ ಬಂಧುಗಳಿಗಾಗಿಯೇ ಬರೆದರು. ದ್ವಿಜ ಅಂದರೆ ಬ್ರಾಹ್ಮಣ, ಟ್ವೈಸ್ ಬಾರ್ನ್, ಎರಡು ಬಾರಿ ಜನಿಸಿದವನು ಎಂದು ಅರ್ಥ. ಮೊದಲನೆಯದಾಗಿ ಭೌತಿಕವಾಗಿ ಜನಿಸುತ್ತಾನೆ, ತಾಯಿಯ ಗರ್ಭದಲ್ಲಿ ಜನಿಸುತ್ತಾನೆ, ತಂದೆಯ ಸಹಾಯದಿಂದ ಜನಿಸುತ್ತಾನೆ. ನಂತರ ಎರಡನೆಯ ಜನ್ಮವು ಗುರುಗಳ ಕೃಪೆಯಿಂದ ಜನಿಸುತ್ತಾನೆ. ಸಂಸ್ಕಾರಾತ್ ಭವೇ ದ್ವಿಜ, ವೇದಗಳು ತಾಯಿ ಇದ್ದಂತೆ ಗುರುಗಳು ತಂದೆ ಇದ್ದಂತೆ. ಒಬ್ಬ ಬ್ರಾಹ್ಮಣನು ಎರಡು ಬಾರಿ ಈ ರೀತಿಯಲ್ಲಿ ಜನಿಸುತ್ತಾನೆ, ಭೌತಿಕ ಪ್ರಪಂಚದ ತಂದೆಯಿಂದ ಹಾಗೂ ಎರಡನೆಯ ಬಾರಿ ಗುರುಗಳು ಎಂಬುವ ತಂದೆಯಿಂದ ಜನಿಸುತ್ತಾನೆ. ಅಂದರೆ ಗುರುಗಳ ಕೃಪೆಯಿಂದ ಆಧ್ಯಾತ್ಮಿಕ ಬಾಳಿಗೆ ಪ್ರವೇಶಿಸುತ್ತಾನೆ, ದೀಕ್ಷೆಯನ್ನು ಪಡೆದು ಪ್ರವೇಶಿಸುತ್ತಾನೆ. ಆಗಲೇ ಯಜ್ಞೋಪವಿತವನ್ನು ಮಾಡುವುದು, ಸೇಕ್ರೆಡ್ ಸೆರೆಮನಿ. ಈಗ ದ್ವಿಜ ಅಂದರೆ ಎರಡು ಬಾರಿ ಜನಿಸಿದ ಬ್ರಾಹ್ಮಣನು ಎಂದು ತಿಳಿದುಕೊಂಡೆವು. ಈಗ ದ್ವಿಜ ಬಂಧು ಅಂದರೆ ಯಾರು? ವೇದವ್ಯಾಸರು ಸ್ತ್ರೀ ಶೂದ್ರ ಹಾಗೂ ದ್ವಿಜ ಬಂಧುಗಳಿಗಾಗಿ ರಚಿಸಿದ್ದಾರೆ ಎಂದು ಹೇಳಲಾಗಿದೆ. ಈಗ ಸ್ತ್ರೀ ಅಂದರೆ ಗೊತ್ತು, ಶೂದ್ರ ಅಂದರೆ ಕೂಡ ಗೊತ್ತು, ಹಾಗೂ ದ್ವಿಜ ಅಂದರೆ ಕೂಡ ತಿಳಿದುಕೊಂಡೆವು. ಈಗ ದ್ವಿಜ ಬಂಧು ಅಂದರೆ ಯಾರು? ದ್ವಿಜ ಬಂಧು ಅಂದರೆ ಹೆಸರಿಗೆ ಮಾತ್ರ ಬ್ರಾಹ್ಮಣರಾಗಿರುವುದು. ದ್ವಿಜ ಬಂಧು ಅಂದರೆ ಹೆಸರಿಗೆ ಮಾತ್ರ ಬ್ರಾಹ್ಮಣರಾಗಿರುವುದು, ಇವರನ್ನು ದ್ವಿಜ ಬಂಧು ಎಂದು ಹೇಳುತ್ತೇವೆ. ಈಗ ಒಬ್ಬ ಅರ್ಹತೆಗಳನ್ನು ಪಡೆದ ಬ್ರಾಹ್ಮಣನ ಮನೆಯಲ್ಲಿ ಒಬ್ಬನು ಹುಟ್ಟುತ್ತಾನೆ. ಆದರೆ ಅವನು ಬ್ರಾಹ್ಮಣನ ಕಾರ್ಯಗಳನ್ನು ಮಾಡುವುದಿಲ್ಲ, ಬ್ರಾಹ್ಮಣನ ಕೆಲಸಗಳನ್ನು ಒಂದಿಷ್ಟು ಆಚರಿಸುವುದಿಲ್ಲ, ಮಾಡುವುದಿಲ್ಲ, ಬ್ರಾಹ್ಮಣನ ಅರ್ಹತೆಗಳನ್ನು ಪಡೆದಿರುವುದಿಲ್ಲ. ಅವರಿಗೆ ದ್ವಿಜ ಬಂಧು ಎಂದು ಹೇಳುತ್ತೇವೆ, ಹೆಸರಿಗೆ ಮಾತ್ರ ಬ್ರಾಹ್ಮಣ ಎಂದು ಅರ್ಥ. ಹೇಗೆ ನಾವು ಡಾಕ್ಟರ್ನ ಮಗನನ್ನು ಅರ್ಹತೆಗಳು ಇಲ್ಲದಿದ್ದರೂ ಡಾಕ್ಟರ್ನ ಮಗನು ಎಂದು ಕರೆಯುತ್ತೇವೋ, ಅದೇ ರೀತಿಯಲ್ಲಿ ಒಬ್ಬ ಬ್ರಾಹ್ಮಣನ ಕುಟುಂಬದಲ್ಲಿ ಜನಿಸಿದರೂ ಅರ್ಹತೆಗಳನ್ನು ಪಡೆಯದೇ ಇರುವ ಒಬ್ಬನನ್ನು ದ್ವಿಜ ಬಂಧು ಎಂದು ಹೇಳುತ್ತೇವೆ. ಡಾಕ್ಟರ್ನ ಮಗನು ಡಾಕ್ಟರ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ಉತ್ತೀರ್ಣಗೊಂಡಿದ್ದರೇನೆ ನಾವು ಡಾಕ್ಟರ್ನ ಮಗ ಎಂದು ಹೇಳುವುದಿಲ್ಲ, ಡಾಕ್ಟರ್ ಎಂದೇ ಕರೆಯುತ್ತೇವೆ. ಇದೇ ರೀತಿಯಲ್ಲಿ ಒಬ್ಬ ಬ್ರಾಹ್ಮಣ ಮಗನನ್ನು ಬೇಕಾದ ಅರ್ಹತೆಗಳನ್ನು ಪಡೆದಿದ್ದರೆ ಬ್ರಾಹ್ಮಣ ಎಂದೇ ಕರೆಯುತ್ತೇವೆ, ಇಲ್ಲದಿದ್ದರೆ ಬ್ರಾಹ್ಮಣನ ಬಂಧು ಅಥವಾ ದ್ವಿಜ ಬಂಧು ಎಂದೇ ಕರೆಯಬೇಕಾಗುತ್ತದೆ. ನೋಡಿ, ಆದ್ದರಿಂದ ಇಂತಹ ಕಡಿಮೆ ಬುದ್ಧಿಯುಳ್ಳವರಿಗಾಗಿ ಮಹಾಭಾರತವು ರಚಿಸಲ್ಪಟ್ಟಿದೆ, ನೀಡಲ್ಪಟ್ಟಿದೆ. ಈಗ ಈ ಮಹಾಭಾರತದ ಚರಿತ್ರೆಯನ್ನು ಯಾರು ಓದುತ್ತಾರೋ, ಯಾರು ಕೇಳುತ್ತಾರೋ, ಯಾರು ಕೃಷ್ಣನ ದಿವ್ಯವಾದ ಚಟುವಟಿಕೆಗಳನ್ನು ಸ್ಮರಿಸುತ್ತಾರೋ, ಕಡಿಮೆ ಬುದ್ಧಿಯುಳ್ಳವರು ಕೂಡ ಕ್ರಮೇಣ ಪರಿಶುದ್ಧ ಭಕ್ತರ ಹಂತವನ್ನು ಸುಲಭವಾಗಿ ಮುಟ್ಟುತ್ತಾರೆ, ಅಂದರೆ ಕ್ರಮೇಣ ಪರಿಶುದ್ಧ ಭಕ್ತರಾಗಿ ಬಿಡುತ್ತಾರೆ. ನೋಡಿ, ಇದು ಮಹಾಭಾರತಕ್ಕೆ ಇರುವ ಶಕ್ತಿ. ಈಗ ಈ ಪರಿಶುದ್ಧ ಭಕ್ತರು ಯಾರು ಸದಾ ಶ್ರೀ ಕೃಷ್ಣನ ಚರಣ ಕಮಲಗಳನ್ನು ಸ್ಮರಿಸುತ್ತಾ ಅವನ ಭಕ್ತಿ ಸೇವೆಯಲ್ಲಿ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುತ್ತಾರೋ ಅವರನ್ನು ಈ ಭೌತಿಕ ಲೋಕದವರಲ್ಲ ಎಂದು ಶ್ರೀಲ ರೂಪ ಗೋಸ್ವಾಮಿಯವರು ಹೇಳುತ್ತಾರೆ. ಯಾರು ತನ್ನ ದೇಹ ಮನಸ್ಸು ಹಾಗೂ ಚಟುವಟಿಕೆಗಳನ್ನು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸುತ್ತಾರೋ ಅವರು ಈ ಭೌತಿಕ ದೇಹದಲ್ಲಿ ಇದ್ದರೂ ಕೂಡ ವಿಮುಕ್ತರಾಗಿರುವವರೇ ಎಂದು ಹೇಳುತ್ತಾರೆ ಶ್ರೀಲ ರೂಪ ಗೋಸ್ವಾಮಿಯವರು. ಇದನ್ನು ಭಗವದ್ಗೀತೆಯಲ್ಲಿ ಕೂಡ ದೃಢಪಡಿಸಿದೆ. ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರುತ್ತಾರೋ ಅವರು ಆಗಲೇ ಭೌತಿಕ ಸ್ಥಾನವನ್ನು ಮೀರಿದವರು ಎಂದು ಹೇಳಿದೆ. ಕೃಷ್ಣನು ಅವತರಿಸುವುದು ಇಬ್ಬರಿಗೂ ಒಂದು ಅವಕಾಶವನ್ನು ಕೊಡಲು ಅವತರಿಸುತ್ತಾನೆ, ಭಕ್ತರಿಗೂ ಹಾಗೂ ನಾಸ್ತಿಕರಿಗೂ ಇಬ್ಬರಿಗೂ ಸರಿ ಅವನ ಸೇವೆಯ ಅವಕಾಶವನ್ನು ಕೊಡುತ್ತಾನೆ. ಜೀವನದ ಅಂತಿಮ ಗುರಿಯ ಸಾಕ್ಷಾತ್ಕಾರದ ಅವಕಾಶವನ್ನು ಕೃಷ್ಣನು ಕರುಣೆಯಿಂದ ಇಬ್ಬರಿಗೂ ಅವಕಾಶವನ್ನು ಕೊಡುತ್ತಾನೆ. ಬರೀ ಭಕ್ತರಿಗೆ ಮಾತ್ರವಲ್ಲ, ನಾಸ್ತಿಕರಿಗೂ ಕೂಡ ಅವಕಾಶವನ್ನು ಕೊಡುತ್ತಾನೆ. ಇದನ್ನು ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳ ಅವತಾರದಲ್ಲಿ ನೋಡಬಹುದು. ಶ್ರೀ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ಬಂದಾಗ, ಅವತರಿಸಿದಾಗ ಎಲ್ಲ ನೀಚರನ್ನು ಉದ್ಧರಿಸಿದರು. ವಾಸ್ತವವಾಗಿ ಎಲ್ಲರನ್ನು ಈ ಕಲಿಯುಗದಲ್ಲಿ ಸಾಯಿಸಬೇಕಾಗಿತ್ತು. ಆದರೆ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳಿದಂತೆ ಕೃಷ್ಣನು ಅವತರಿಸಿದಾಗ ನಾಸ್ತಿಕರಿಗೂ ಕೂಡ ಅವಕಾಶವನ್ನು ಕೊಡುತ್ತಾನೆ ಎಂದು ಹೇಳಿದಂತೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಎಲ್ಲ ನಾಸ್ತಿಕರಿಗೂ ಅದ್ಭುತವಾದ ಒಂದು ವರವನ್ನು ನೀಡಿದರು. ಎಲ್ಲ ಪತಿತರನ್ನು, ನೀಚರನ್ನು, ಅಧಮರನ್ನು ಉದ್ಧರಿಸಿದರು. ಅದೇ ಆ ಕೆಲಸವನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳ ಉದ್ಧರಿಸುವ ಅದೇ ಆ ಕೆಲಸವನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳ ದಾಸರ ದಾಸರ ದಾಸರಾದ ಶ್ರೀಲ ಪ್ರಭುಪಾದರು ಇಂದಿಗೆ ಮಾಡುತ್ತಿದ್ದಾರೆ. ಎಲ್ಲ ಪತಿತರಿಗೆ, ಅಧಮರಿಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಧಾರಾಳವಾಗಿ ನೀಡಿದರು, ನೀಡುತ್ತಲೂ ಇದ್ದಾರೆ ಕೂಡ. ಶ್ರೀ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ಹೇಳಿದರು, ನನ್ನ ಪರಂಪರೆಯಲ್ಲಿ ನನ್ನ ದಾಸರ ದಾಸರ ದಾಸನೊಬ್ಬನು ಇನ್ನು ಮುಂದೆ ಬರುತ್ತಾನೆ. ಈ ಹರಿನಾಮವನ್ನು, ಹರೇ ಕೃಷ್ಣ ಮಹಾಮಂತ್ರವನ್ನು ಪ್ರಪಂಚದ ಎಲ್ಲೆಡೆ ಹಳ್ಳಿ ಹಳ್ಳಿಯಲ್ಲಿಯೂ ಗಲ್ಲಿ ಗಲ್ಲಿಯಲ್ಲಿಯೂ ಹರಡುತ್ತಾನೆ. ನೋಡಿ, ಈ ರೀತಿಯಲ್ಲಿ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೇನೆ ಭವಿಷ್ಯವನ್ನು ನುಡಿದರು, ಹೇಳಿದರು. ಈ ಭವಿಷ್ಯದ ಮಾತನ್ನು ಶ್ರೀಲ ಪ್ರಭುಪಾದರ ಗುರುಗಳ ಗುರುಗಳ ಗುರುಗಳು ಶ್ರೀಲ ಭಕ್ತಿ ವಿನೋದ ಠಾಕೂರರು 1896ರಲ್ಲಿ ಒಂದು ಪುಸ್ತಕದಲ್ಲಿ ಬರೆದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ ಪರಮ ಭಕ್ತನು, ಇಡೀ ಪ್ರಪಂಚಕ್ಕೆ ಹರಿನಾಮವನ್ನು ಹರಡುವಂತಹ ಒಬ್ಬ ಪರಮ ಭಕ್ತನು ಹುಟ್ಟಿದನು ಎಂದು 1896ರಲ್ಲಿ ಒಂದು ಪುಸ್ತಕದಲ್ಲಿ ಬರೆದರು ಭಕ್ತಿ ವಿನೋದ ಠಾಕೂರರು. ಈ ಎಲ್ಲ ಭವಿಷ್ಯಗಳನ್ನು ರುಜು ಮಾಡುವಂತಹವರಾದರೂ ಸ್ವಾಮಿ ಶ್ರೀಲ ಪ್ರಭುಪಾದರು. ಶ್ರೀಲ ಪ್ರಭುಪಾದರು ಶ್ರೀಲ ಭಕ್ತಿ ವಿನೋದ ಠಾಕೂರರು ಹೇಳಿದಂತೆ ಅದೇ 1896ರಲ್ಲಿ ಜನಿಸಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದಂತೆ, ಭವಿಷ್ಯವನ್ನು ನುಡಿದಂತೆ ಅವರು ಅವರ ದಾಸರ ದಾಸರ ದಾಸರಾದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಭವಿಷ್ಯವನ್ನು ಹೇಳಿದಂತೆ ಇಡೀ ಪ್ರಪಂಚಕ್ಕೆ ಹರೇ ಕೃಷ್ಣ ಮಹಾಮಂತ್ರವನ್ನು ಹರಡಿದರು, ಹರಡುತ್ತಲೂ ಇದ್ದಾರೆ ಕೂಡ. ನೋಡಿ, 500 ವರ್ಷಗಳ ಹಿಂದೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಭವಿಷ್ಯವನ್ನು ಹೇಳಿದರು, ಈಗ ಅದನ್ನು ಶ್ರೀಲ ಪ್ರಭುಪಾದರು ಸತ್ಯವಾಗಿ ಮಾಡಿ ತೋರಿಸಿದರು. ಇದು ಶ್ರೀಲ ಪ್ರಭುಪಾದರ ಶಕ್ತಿ. ಈಗ ಶ್ರೀಲ ಪ್ರಭುಪಾದರು ಕೂಡ ಒಂದು ಭವಿಷ್ಯವನ್ನು ಹೇಳಿದ್ದಾರೆ. ಅವರು ಹೇಳುತ್ತಾರೆ, ಯಾರು ನನ್ನ ವಾಣಿಯನ್ನು ಮುಟ್ಟುತ್ತಾರೋ, ಯಾರು ನನ್ನ ಪುಸ್ತಕಗಳನ್ನು ಓದುತ್ತಾರೋ ಅವರು ನನ್ನ ಶಿಷ್ಯರಾಗುತ್ತಾರೆ. ನೋಡಿ, ಇದು ಈಗ ಎಷ್ಟೊಂದು ಸತ್ಯ. ಶಿಷ್ಯನಾಗುವುದೆಂದರೆ ಸುಮ್ಮನೆ ಅಲ್ಲ, ಯಾವಾಗ ಒಬ್ಬನು ಗುರುಗಳು ಹೇಳಿದ್ದನ್ನು ಓದಿ ಆಚರಿಸುತ್ತಾನೋ ಆಗ ಅವನು ಶಿಷ್ಯನಾಗಿ ಬಿಡುತ್ತಾನೆ. ಇದನ್ನು ಶ್ರೀಲ ಪ್ರಭುಪಾದರು ಹೇಳಿದರು. ಈಗ ಶ್ರೀಲ ಪ್ರಭುಪಾದರು ಹೇಳಿದಂತೆ ಅವರ ಪುಸ್ತಕಗಳನ್ನು ಓದಿದರೆ ಸಾಕು, ಉಪನ್ಯಾಸಗಳನ್ನು ಕೇಳಿದರೆ ಸಾಕು, ಓದಿದವರು ಕೇಳಿದವರು ಅವರ ಶಿಷ್ಯರಾಗಿ ಬಿಡುತ್ತಾರೆ. ಅಂದರೆ ಅವರು ಹಾಕಿದ ಎಲ್ಲ ನಿಯಮಗಳನ್ನು ಸುಲಭವಾಗಿ ಆಚರಿಸುತ್ತಾರೆ. ಒಬ್ಬನು ಕೆಟ್ಟವುಗಳಿಗೆ ಎಷ್ಟೇ ಅಂಟಿಕೊಂಡಿರಲಿ, ಆದರೆ ಎಲ್ಲವನ್ನು ಆಚರಿಸುತ್ತಾರೆ. ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನು ಓದಿ ಅವರ ವಾಣಿಯ ಸಂಪರ್ಕವನ್ನು ಹೇಗೋ ಪಡೆದರೆ ಸಾಕು, ಅವರು ಹಾಕಿದ ಎಲ್ಲ ನಿಯಮಗಳನ್ನು ಸುಲಭವಾಗಿ ಆಚರಿಸಿ ಅವರ ಶಿಷ್ಯರಾಗಿ ಬಿಡುತ್ತಾರೆ. ಶ್ರೀಲ ಪ್ರಭುಪಾದರು ಇದನ್ನು 40 ವರ್ಷಗಳ ಮುಂಚೆನೆ ಹೇಳಿದರು. ಆ ಮಾತು, ಆ ಭವಿಷ್ಯವು ಇಂದಿಗೆ ನಡೆಯುತ್ತಿದೆ. ಶ್ರೀಲ ಪ್ರಭುಪಾದರು ಹೇಳಿದಂತೆ ಅವರ ಪುಸ್ತಕಗಳನ್ನು ಓದಿದರೆ ಸಾಕು, ಎಲ್ಲ ನಿಯಮಗಳನ್ನು ಶಿಸ್ತಿನಿಂದ ಆಚರಿಸುವಂತಹ ತಮ್ಮ ಶಿಷ್ಯರಾಗಿ ಬಿಡುತ್ತಾರೆ ಜನರು. ಇದು ಶ್ರೀಲ ಪ್ರಭುಪಾದರಿಗೆ ಇರುವ ಶಕ್ತಿ, ಅವರ ವಾಣಿಯಲ್ಲಿ ಇರುವ ಶಕ್ತಿ, ಅವರ ಭವಿಷ್ಯವಾಣಿಯಲ್ಲಿ ಕೂಡ ಇರುವ ಶಕ್ತಿ. ಆದ್ದರಿಂದ ನಾವು ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನು, ಉಪನ್ಯಾಸಗಳನ್ನು ಓದಬೇಕು, ಕೇಳಬೇಕು. ಈ ಕೆಲಸವನ್ನು ಪ್ರತಿದಿನ ಮಾಡುತ್ತಲೇ ಇರಬೇಕು. ಆಗಲೇ ನಾವು ಅವರ ನಿಜವಾದ ಶಿಷ್ಯರಾಗುತ್ತೇವೆ. ಆಗ ನಾವು ಅವರ ನಿಜವಾದ ಶಿಷ್ಯರಾದಾಗ ಭಗವಂತನ ಧಾಮಕ್ಕೆ ಹೋಗಿ ಸೇರುತ್ತೇವೆ. ಜನ್ಮ ಮೃತ್ಯು ಜರಾವ್ಯಾಧಿಗಳನ್ನು ತಪ್ಪಿಸಿಕೊಂಡು ಕೃಷ್ಣನ ಲೋಕಕ್ಕೆ, ಗೋಲೋಕ ವೃಂದಾವನಕ್ಕೆ ಹೋಗಿ ಸೇರುತ್ತೇವೆ. ಹರೇ ಕೃಷ್ಣ.